ಈಗ ಅದರ ಬದಲು ನಷ್ಟ ಇದೆ, ಈಗ ಪುಣ್ಯ ಇಲ್ಲ ಅಂತಾಯ್ತು, ಪಾಪ ಇದೆ ನಮಗೀಗ. ಏನು ಪಾಪ ಅಂತ ಅರ್ಜುನ ಹೇಳ್ತಾನೆ, ಪಾಪಮೇ ವಾಶ್ರಯೇ ದಸ್ಮಾನ್ ಹತ್ವೈತಾನ್ ಆತತಾಯಿನಃ. ಇವರೆಲ್ಲ ಆತತಾಯಿಗಳು, ಇವರನ್ನು ಕೊಲ್ಲೋದ್ರಿಂದ ನಮಗೆ ಪುಣ್ಯ ಬರೋದಿಲ್ಲ, ಪಾಪವೇ ಬರುತ್ತೆ. ಅದರ ಮನುಷ್ಯ ಎರಡು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಪುಣ್ಯ ಪ್ರಾಪ್ತಿ ಪಾಪ ನಿವೃತ್ತಿ ಎರಡು ಉದ್ದೇಶ ಇರಬೇಕು. ಪುಣ್ಯ ಪ್ರಾಪ್ತಿ ಪಾಪ ನಿವೃತ್ತಿ, ಇಲ್ಲಿ ಹಾಗಾಗೋದಿಲ್ಲ. ಪಾಪ ಪ್ರಾಪ್ತಿ ಆಗ್ತಾ ಇದೆ, ಪುಣ್ಯ ನಿವೃತ್ತಿ ಆಗ್ತಾ ಇದೆ, ಇಂಥ ಕೆಲಸ ನಾನು ಯಾಕೆ ಮಾಡಲಿ? ಅಲ್ಲ ಅರ್ಜುನ, ಇವರು ಕೊಂದ್ರೆ ಪಾಪ ಯಾಕೆ ಬರುತ್ತೆ? ಕೃಷ್ಣ ಇವರೆಲ್ಲ ಯಾರು ಗೊತ್ತೇನೋ, ಆತ ತಾಯಿಗಳು. ಆತ ತಾಯಿಗಳಾದ ಇವರನ್ನು ಕೊಲ್ಲೋದ್ರಿಂದ ಪಾಪವೇ ಬರುತ್ತೆ. ನಮ್ಮ ಮುಂದಿನ ಪ್ರಶ್ನೆ, ಆತ ತಾಯಿಗಳು ಅಂದ್ರೆ ಏನು ಅಂತ ಮುಂದಿನ ಪ್ರಶ್ನೆ. ನಮ್ಮ ತಾಯಿಯನ್ನ ಶಬ್ದ ಗೊತ್ತಾಗುತ್ತಲ್ಲ, ಆತ ತಾಯಿ ಅಂದ್ರೆ ಯಾವ ತಾಯಿ ಏನು ಯೋಚನೆ ಮಾಡ್ತಾ ಕೂತ್ ಬಿಡುತ್ತೆ. ಆತ ಭೂತಾಯಿ ಗಂಗಾತ್ಮಾತೆ ಅಂತ ಕರೆಯಾಗಿ ಇನ್ನೊಬ್ಬ ತಾಯಿಯನ ಅಂತ ಕೇಳಿದರೆ ಆ ಪದ ಒಂದು ಪಾರಿಭಾಷಿಕವಾದ ಪದ, ಅದಕ್ಕೊಂದು ತನ್ನದೇ ಆದ ವಿಶಿಷ್ಟವಾದ ಅರ್ಥ ಇದೆ. ಮಹಾಭಾರತ ಭೀಷ್ಮಪರ್ವದಲ್ಲಿ ಮುಂದೊಂದು ಕಡೆ ಅರ್ಥ ಬರುತ್ತೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಗೀತಾವಿರುತ್ತಿ ಅಂತ ಗ್ರಂಥ ಬರೆದಿದ್ದಾರೆ, ಗೀತಾರ್ಥ ಸಂಗ್ರಹ ಅಂತಲೂ ಅದಕ್ಕೆ ಹೆಸರು. ಇದನ್ನೆಲ್ಲ ಅವರು ಸ್ಪಷ್ಟವಾಗಿ ಅಲ್ಲಲ್ಲೇ ಬರೆದು ಸ್ಪಷ್ಟ ಮಾಡ್ತಾ ಹೋಗಿಬಿಡ್ತಾರೆ. ಅಲ್ಲಿ ಹೇಳ್ತಾರೆ, ಆರು ಜನಗಳನ್ನ ಆತ ತಾಯಿಗಳು ಅಂತ ಕರೀತಾರೆ. ಆರು ಜನಗಳನ್ನ, ಅವರು ಯಾರ್ಯಾರು? ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿ ಧನಾಪಹ. ಅಷ್ಟೇ ಅಲ್ಲ, ಕ್ಷೇತ್ರ ದಾರಾಪಹಾರೀಚ ಷಡೇತೇಹಿ ಆತ ತಾಯಿನಃ. ಆರು ಜನಗಳು ಆತ ತಾಯಿಗಳು, ಒಂದು ಕೆಲಸ ಮಾಡಿದ್ರು ಸಾಕವರು. ಮತ್ತೆ ಅಗ್ನಿದಹ, ಯಾವನು ಬೆಂಕಿ ಹಾಕಿ ಬೆಂಕಿಯಿಂದ ಸುಡ್ಲಕ್ಕೆ ಬರ್ತಾನಲ್ಲ ಅದನ್ನು ಆತ ತಾಯಿ ಅಂತ ಕರೀಬೇಕಂತ. ಆತ ತಾಯಿ. ಗರದಹ, ಗರ ಅಂದ್ರೆ ವಿಷ, ವಿಷ ಹಾಕಿ ಕೊಲ್ಲಕ್ಕೆ ಬರ್ತಾನಲ್ಲ ಅವನು ಇನ್ನೊಬ್ಬ ಆತ ತಾಯಿ. ಶಸ್ತ್ರಪಾಣಿ, ಶಸ್ತ್ರದವನು ಹೊಡಿಲಕ್ಕೆ ಬರ್ತಾನಲ್ಲ ಅವನು ಮೂರನೇ ಆತ ತಾಯಿ. ಧನಾಪಹ, ಧನ ಕಿತ್ಕೋತಾನಲ್ಲ ಅವನು ನಾಲ್ಕನೇ ಆತ ತಾಯಿ, ನಾಲ್ಕನೇ ವಿಧದ ಆತ ತಾಯಿ. ಆಮೇಲೆ ಕ್ಷೇತ್ರ ದಾರಾಪಹಾರೀಚ, ಕ್ಷೇತ್ರ ರಾಜ್ಯ ಕೋಶ ಕಿತ್ಕೋತಾನಲ್ಲ ಅವನೊಬ್ಬ ಕ್ಷೇತ್ರ, ಅವನೊಬ್ಬ ಆತ ತಾಯಿ. ಭಾರ್ಯಾಪಹಾರಿ, ಹೆಂಡತಿಯನ್ನು ಕಳ್ತನ ಮಾಡಕ್ಕೆ ಬರ್ತಾನಲ್ಲ ಅವನೊಬ್ಬ ಆತ ತಾಯಿ. ಇಂಥ ಆತ ತಾಯಿಗಳಲ್ಲಿ ಒಂದು ಕೆಲಸ ಮಾಡಿದ್ರು ಆತ ತಾಯಿಗಳೇ, ಅವ್ರನ್ನ ಕೊಂದ್ರೆ ಭಾರಿ ಪಾಪ ಬರುತ್ತೆ. ದುರ್ಯೋಧನಾದಿಗಳು ಬರೀ ಆತ ತಾಯಿಗಳಲ್ಲ, ಒಂದು ಮಾಡಿದ ಆತ ತಾಯಿಗಳಲ್ಲ, ಆರು ಮಾಡಿದ ಆತ ತಾಯಿಗಳು. ಇದು ಬಾಯ್ ಫುಲ್ 100% 6 ಸಬ್ಜೆಕ್ಟ್ಸ್ ನಲ್ಲಿ ಆರರಲ್ಲೂ ಫೇಲ್ ಆದರೆ ಆಗೋ ಹಾಗೆ, ಒಂದರಲ್ಲೂ ಅವರಿಗೆ ಒಳ್ಳೆ ಗುಣಗಳಿಲ್ಲ. ಅಗ್ನಿದಹ, ಬೆಂಕಿಯಿಂದ ಸುಟ್ಟು ಕೊಲ್ಲಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅರಗಿನ ಮನೆ ಕಥೆ ಕೇಳಿದವರಿಗೆ ಗೊತ್ತಿದೆ ಅಲ್ಲ, ಅರಗಿನ ಮನೆಯೊಳಗೆ ಬೆಂಕಿಯಿಂದ ಸುಟ್ಟಿಸಿ ಕೊಲ್ಲಕ್ಕೆ ಹೊರಟಿದ್ದಾರೆ. ಅಗ್ನಿದಹ ಆತ ತಾಯಿಗಳು. ಗರದಹ, ಭೀಮಸೇನನಿಗೆ ಕಾಲಕೂಟ ವಿಷವನ್ನು ಹಾಕಲಿಕ್ಕೆ ಹೊರಟಿದ್ದಾರೆ, ಅದೆಲ್ಲ ಕಥೆ ಕೇಳಿದ್ದೇವೆ. ಭುಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಮೃದ್ಗಣೋತಃ ಪ್ರಮಾಣ ಕೋಟೇಹೇ ಸಹಿ ಹೇಲ ಯಾಗಾತ್ ನೇದಂ ಜಗಜ್ಜೀವನದೇ ಅತ್ರ ಚಿತ್ರಂ. ಭೀಮನಿಗೆ ಕಾಲಕೂಟವನ್ನು ಹಾಕಿ ಗಂಗಾ ನದಿಯಲ್ಲಿ ಕೈಕಾಲು ಕಟ್ಟಿ ಬಿಡಿಸಿಬಿಟ್ರಂತೆ. ಆದರೆ ಭೀಮನಿಗೇನೂ ಆಗಲಿಲ್ಲ, ವಿಷಪೂರ್ಣ ಜೀರ್ಣವಾಯಿತು. ಕಟ್ಟುಗಳನ್ನೆಲ್ಲ ಒಂದ್ಸರಿ ಚೀಗಂದ್ರೆ ಬಿಚ್ಚೋಯ್ತು, ಲೀಲಾಜಾಲ ಮೇಲೆ ಕೆತ್ತು ಬಂದು ಬಿಡ್ತಾನೆ. ಇದು ದುರ್ಯೋಧನಾದಿಗಳು ಮಾಡಿದ ಕೆಟ್ಟ ರೀತಿ, ಭೀಮಸೇನ ಗೆದ್ದ ರೀತಿ ಕೂಡ ಅದೇನು. ಅಗ್ನಿದಹ ಗರದಹ ಚೈವ ಶಸ್ತ್ರಪಾಣಿ ಧನಾಪಹ, ಶಸ್ತ್ರ ತಗೊಂಡು ಹೊಡಿಲಿಕ್ಕೆ ಬಂದಿದ್ದಾರೆ, ಉತ್ತರ ಗೋಗ್ರಹಣ ಕಾಲಕ್ಕೆ ಯುದ್ಧ ಮಾಡಿದ್ದಾರೆ, ಭೀಮನನ್ನು ಕೊಲ್ಲಕ್ಕೆ ಸಾರಥಿಗೆ ಕೊಲೆ ಮಾಡಿಸೋಕೋಸ್ಕರ ಪ್ರಯತ್ನ ಪಟ್ಟಿದ್ದಾರೆ, ಘೋಷಯಾತ್ರೆ ಕಾಲಕ್ಕೆ ಅವಮಾನ ಮಾಡಲಿಕ್ಕೆ ಬಂದಿದ್ದಾರೆ, ಶಸ್ತ್ರಪಾಣಿಗಳಾಗಿ ಬಂದಿದ್ದಾರಾದ್ರಿಂದ ಅವರು ಮೂರನೇ ವಿಧದ ಆತ ತಾಯಿಗಳಾದರು. ಧನಾಪಹ, ದ್ಯೂತದಿಂದ ರಾಜ್ಯವನ್ನೇ ಕಿತ್ಕೊಂಡು ಬಿಟ್ಟಿದ್ದಾರೆ. 10-20 ರೂಪಾಯಿ ಕೊತ್ತರೆ ಕಳ್ಳ ಅಂತಾರೆ, ಇಡೀ ರಾಜ್ಯವನ್ನೇ ಕದ್ದ ಕಳ್ಳರು ಇವರೆಲ್ಲ ಕೂಡ. ಅಂದಮೇಲೆ ಧನಾಪಹ, ಕ್ಷೇತ್ರದಾರಾಪಹಾರೀಚ ಕ್ಷೇತ್ರ, ಪಾಂಡವ ಕ್ಷೇತ್ರ. ಇವತ್ತು ಕ್ಷೇತ್ರ ಅಂದ್ರೆ ಸೈಟು ಆಗಬಹುದು, ಮನೆ ಆಗಬಹುದು, ಹೊಲಗದ್ದೆಗಳಾಗಬಹುದು. ಪಾಂಡವರ ಸಮಗ್ರ ರಾಜ್ಯ ಕಿತ್ಕೊಂಡಿರೋದ್ರಿಂದ ಅವನು ಕ್ಷೇತ್ರ ಅಪಹಾರಿಯೂ ಆಗಿದ್ದಾನೆ. ಇನ್ನು ಕೊನೆಯದು, ಒಂದಕ್ಕಿಂತ ಒಂದು ದೊಡ್ಡದಿದ್ರೊಳಗೆ ಕೊನೆಯದು ಭಾರ್ಯಾಪಹಾರಿ. ಪಾಂಡವರ ಪತ್ನಿಯಾದ ದ್ರೌಪದಿಯನ್ನ ತುಂಬಿದ ಸಭೆಗೆ ಕರೆಸಿದ್ದೇ ಒಂದು ದೊಡ್ಡ ಅಪರಾಧ, ಅದು ಸಾಲದು ಅನ್ನ ಹಾಗೆ. ದ್ರೌಪದಿ ವಸ್ತ್ರಾಪಹರಣ ಪ್ರಯತ್ನ ಪಟ್ಟಿದ್ದಂತೂ ಜಗತ್ತು ಕಂಡಂತ ಅತ್ಯಂತ ಹೇಯವಾದ ಕೃತ್ಯ. ಒಬ್ಬ ರಾವಣ, ಇನ್ನೊಬ್ಬ ದುರ್ಯೋಧನ. ರಾವಣ ಭಗವಂತನ ಪತ್ನಿಯಾದ ಸೀತೆಯ ಮೇಲೆ ಕಣ್ಣು ಹಾಕಿದರೆ, ಈ ದುರ್ಯೋಧನ ಸರ್ವ ಜೀವೋತ್ತಮನಾದ ವಾಯುದೇವರ ಪತ್ನಿಯಾದ ಭಾರತೀಯ ಅವತಾರ ದ್ರೌಪದಿಯ ಮೇಲೆ ಕಣ್ಣು ಹಾಕಿದ್ದಾರೆ. ಅಂಥ ಮಹಾಪಾಪಿಗಳು ಇವರಿಬ್ಬರು ಕೂಡ. ಅಂಥ ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ದಾನೆ ಅಂತ ಹೇಳಿದ ಮೇಲೆ, ಆತ ತಾಯಿಯಾದ ಆರೋದಲ್ಲಿ ಸೇರ್ಕೊಂಡಿದೆ ಅಂದ ಮೇಲೆ ಇವರು ನಿಜವಾದ ಆತ ತಾಯಿಗಳು. ಈ ಪದದ ಆತ ತಾಯಿ ಎನ್ನುವ ಪದದ ಅರ್ಥ ಅರ್ಜುನ ಯಾರನ್ನು ಹೇಳ್ತಾ ಇದ್ದಾನೆ ಅಂತ ವಿಚಾರ ಗೊತ್ತಾದರೆ ಹಿಂದಿನ ಭಾರತದ ಕಥೆಯೆಲ್ಲ ಸಂಗ್ರಹವಾಗಿ ಬಿಡುತ್ತಾನೆ. ದುರ್ಯೋಧನಾದಿಗ ಮೇಲೆ ನಡೆದ ಯುದ್ಧ ಆತ ತಾಯಿಗಳ ಸಂಹಾರಕ್ಕೋಸ್ಕರವಾಗಿ, ಜಗತ್ತಿನ ಮಹಾಪಾಪಿಗಳ ಸಂಹಾರಕ್ಕೋಸ್ಕರವಾಗಿ ನಡೆದ ಯುದ್ಧ ಇದು. ಅರ್ಜುನ ಹೇಳ್ತಾನೆ ಇವರು ಕೊಂದರೆ ಪಾಪನೇ ನಮಗೆ ಬರುತ್ತೆ ಅಂತ ಅರ್ಜುನ ಮಾಡಿದ್ದು ಆಡೋ ಮಾತಿದ್ದು. ಒಂದು ನಮಗಿಲ್ಲೇ ಸ್ವಲ್ಪ ಗೊಂದಲ ಉಂಟಾಗೋದು, ಪಾಪಿಗಳನ್ನು ಕೊಂದರೆ ಪಾಪ ಬರುತ್ತಾ ಅಂತ ನಮ್ಮ ಪ್ರಶ್ನೆ, ಪಾಪಿಗಳನ್ನು ಕೊಂದರೆ ಪಾಪ ಬರುತ್ತಾ ಅಂತ ನಮ್ಮ ಪ್ರಶ್ನೆ. ಅದಕ್ಕೆ ಉತ್ತರ ನಮ್ಮ ಜೀವನದಲ್ಲೇ ಕಾಣ್ತೇವೆ ಎಷ್ಟೋ ಸಲ. ಅಯ್ಯೋ ಪಾಪಿ ಸಾಹಸ ನಮಗೆ ಯಾಕೆ ಬಿಡು, ನಾವು ಹೇಳೇ ಬಿಡ್ತೇವೆ ತಕ್ಷಣ ಮಾತನ್ನು. ಅವನು ಪಾಪ ಹಾಡಿ ನಮ್ಮ ಬಾಯಾಕೆ ಹಾಳು ಮಾಡ್ಕೊಳ್ಳೋಣ, ಬಿಟ್ಟುಬಿಡಿ ಅವನಿಗೆ ಇರಲಿ ಪಾಪ ಅಂತ ನಾವು ಎರಡಕ್ಕೆ ಹೆದರುತ್ತೇವೆ. ಅವನನ್ನು ಬೈಲಕ್ಕೂ ಹೆದರುತ್ತೇವೆ, ಅವನ ಹೊಡಿಲಕ್ಕೂ ಹೆದರುತ್ತೇವೆ. ನಾವೀಗ ಅವನ ಸಹವಾಸವೇ ಬೇಡ, ನೀನು ಹೊಡೆಯೋ ಪ್ರಶ್ನೆ ಇಲ್ಲ, ಅವನ ಹೆಸರೇ ಹೇಳಕ್ಕೆ ತಯಾರಿಲ್ಲ, ಬೈಲಕ್ಕೂ ತಯಾರಿಲ್ಲ. ನಾವೀಗ ನಮಗೇನು ಗೊತ್ತಾ ಹೆದರಿಕೆ. ಅದರಿಂದ ಎರಡು ಭಯ ನಮಗೆ, ಒಂದು ಭಯ ಅವ್ನು ನಮ್ಮ ಮೇಲೆ ಕೋಪಗೊಂಡೇನು ಹೊಡಿಲಕ್ಕೆ ಬರ್ತಾನೋ ಅಂತ ನಮಗೆ ಆ ಭಯ ಇರುತ್ತೆ. ಪಾಪಿಷ್ಟರು ಬೈಲಕ್ಕೂ ನಮಗೆ ಧೈರ್ಯ ಇರೋದಿಲ್ಲ, ಆಮೇಲೆ ಕೋಪಗೊಂಡು ಬಿಟ್ರೆ ಎಷ್ಟು ಏನು ಮಾಡ್ತಾನೆ ಏನು ಗೊತ್ತೇ ಅಂತ ವಿಶಿಷ್ಟವಾದಂಥ ಒಂದು ಭೀತಿಯ ಸ್ವಭಾವ. ಇನ್ನೊಂದು ಕಡೆಗೆ ಶಕ್ತಿ ನಮಗಿಲ್ಲ, ಅಶಕ್ತಿ, ಅವನ ಶಕ್ತಿ ಇದೆ ಹೊಡಿತಾನೆ ಅಂತಕ್ಕಂಥ ಭಯ. ಎರಡರ ಗೊಂದಲದಲ್ಲಿ ನಾವು ಅಧರ್ಮವನ್ನು ಅಧರ್ಮಿಗಳನ್ನು ಪ್ರತಿಭಟನೆ ಮಾಡಲಿಕ್ಕೆ ಹಿಂಜರಿತೇವೆ. ಆದರೆ ನಾವು ಪ್ರತಿಭಟನೆ ಮಾಡೋದು ಬಿಟ್ಟಿಲ್ಲ, ಧರ್ಮಿಗಳ ಬಗ್ಗೆ ಮಾಡ್ತೇವೆ. ಇದೇ ಭಾರಿ ಆಶ್ಚರ್ಯ, ಗ್ರಹಣ ಬಂದಿದೆ ನೋಡಿ, ಪ್ರತಿಭಟನೆ ಯಾರ ಮೇಲೆ ಮಾಡ್ತೇವೆ ಗೊತ್ತೇನು. ಆವಾಗ ಮಲಿಕೊಂಡರಲ್ಲೂ ಮಾಡೋದಿಲ್ಲ, ಪಾಪ ಎಷ್ಟು ಚೆನ್ನಾಗಿ ಮಲಗಿದ್ದಾರೆ ಸಂತೋಷ ಪಟ್ಬಿಡ್ತೇವೆ. ಸ್ನಾನ ಮಾಡ್ತಾರಲ್ಲ ಬೈತಾರೆ, ಏನು ಗ್ರಾಚಾರ ನೋಡಿದರೆ ಅವರಿಗೆ ಈ ಚಳಿಗಾಲದಲ್ಲಿ ಏನಾಗಿದೆ ಇವರಿಗೆಲ್ಲ ಕೂಡ. ಸುಮ್ಮನೆ ಮಲಗಬಾರ್ದೆ ನಮ್ಮಂತೆ, ಮನೆ ಮನೆಯಲ್ಲಿ ಕಾಣೋ ದೃಷ್ಟಾಂತ ಇದು. ಎಲ್ಲಿ ಬೇಕಾದ್ರೆ ಹೋಗಿ, ನಿಮಗೆ ಗುಡಿಗೆ ಹೋಗೋಣ ಕಂಡ್ರೆ ಬೈತಾರೆ, ಕ್ಲಬ್ಗೆ ಹೋಗೋಣ ಬೈಯೋದಿಲ್ಲ, ಎಲ್ಲಿ ಹೊಡೆತಾರಂತ ಭಯ ಅವರಿಗೆ. ದೇವಸ್ಥಾನಕ್ಕೆ ಹೋಗಿ ಕಂಡ ತಕ್ಷಣ ಏನ್ರಿ ಈ ಕಾಲದಲ್ಲಿ ದೇವಸ್ಥಾನ ಅಂತಿರಲ್ಲ, 21ನೇ ಶತಮಾನ ಗೊತ್ತಾ, 20 ಆಗೋಯ್ತು ಗೊತ್ತಾ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಸುಲಭವಾಗಿ ಮನುಷ್ಯ ದಾರಿ ತಪ್ಪಿಸ್ತಾನೆ ಗೊತ್ತೇನು. ಧರ್ಮಿಷ್ಠರನ್ನು ಬೈತಾನೆ, ಧರ್ಮಿಷ್ಠರಿಗೆ ಎಚ್ಚರಿಕೆ ಹೇಳ್ತಾನೆ, ಅಧರ್ಮಿಗಳನ್ನು ಬೈಯೋದಿಲ್ಲ, ಅದರ ಬದಲು ಮಾಡ್ಕೊಂಡು ಹೋಗಿ ಪರವಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ಮೊದಲೇ ಮನೆಗೆ ಹೊದಿಕೆ ಬೇರೆ ಕೊಟ್ಬಿಡ್ತಾನೆ ಅಷ್ಟೇ, ಮಲಗಿರ್ತಾನೆ ಗ್ರಹಣ ಬಂದಿದ್ದ ಕಾಲಕ್ಕೆ ಕೂಡ ಅವನಿಗೆ ಹೊದಿಸಿಬಿಟ್ಟು ನೀಟಾಗಿ ಹಾಕಿ ಲೈಟ್ ಹಾಸಿ ಮಲಗಿಸ್ಬಿಡ್ತಾನೆ ಅಷ್ಟೇ. ಎಷ್ಟು ತಪ್ಪಿದು ಅಂದ್ರೆ ನಮ್ಮ ಜೀವನದ ಸೈಕಾಲಜಿ ಅರ್ಜುನ ಮಾತಾಡ್ತಿರೋದು. ನಿಜವಾಗಲೂ ತಪ್ಪೋ ಸರಿ ಅನ್ನೋ ಪ್ರಶ್ನೆ ಆಮೇಲೆ ನೋಡೋಣ. ಇವತ್ತು ಲೋಕದಲ್ಲಿ ಏನಾಗುತ್ತೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಇವತ್ತು ಕಳ್ಳ ಹೋಗ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಯಾರೋ ಪಾಪ ತುಂಬಾ ವೃದ್ಧರಿರ್ತಾರೆ, ಅವ್ರ ಕೈಲಿ ಸೂಟ್ ಕೇಸೋ ದುಡ್ಡು ಇರುತ್ತೆ. ಪಾಪ ಒಬ್ಬ ಕಳ್ಳ ಬರ್ತಾನೆ, ಅಥವಾ ಯಾವೊಬ್ಬ ಸ್ತ್ರೀ ಹೋಗ್ತಾ ಇರ್ತಾಳೆ, ಮಾಂಗಲ್ಯಕ್ಕಿಟ್ಟು ಓಡ್ತಾ ಇರ್ತಾನೆ ಯಾರೋ, ಅದನ್ನು ನೋಡಿದ ಜನಗಳಲ್ಲಿ ಎಷ್ಟು ಜನ ಬಿಡಿಸಕ್ಕೆ ಹೋಗ್ತಾರೆ ಯೋಚನೆ ಮಾಡಿ. ತುಂಬಾ ಜನ ನೋಡದಂತೆ ಹೊರಟ್ಬಿಡ್ತಾರೆ ಆ ಕಡೆ, ಆ ಕಡೆ ಪ್ರಯತ್ನ ಮಾಡಕ್ ಹೋಗೋದಿಲ್ಲ. ಅಕಸ್ಮಾತ್ ಅವನಾದ್ರು ಹೋಗಿ ಬಿಡಿಸ್ಲಕ್ ಹೋದರೆ ನಿನಗೇನು ಗ್ರಾಚಾರ ಬರಯ ಹೋಗೋಣ ಈ ಕಡೆ ಅಂತ ಹೇಳಿಬಿಡ್ತಾನೆ. ಅವನು ಡಿಸ್ಕರೇಜ್ ಮಾಡಿಬಿಡ್ತಾನೆ. 99 ಪಾಲಿದ್ರೆ ಸೈಕಾಲಜಿ ಇದು. ಅವನು ಕಳ್ಳ ಅಂತ ಗೊತ್ತಿದೆ, ಮೋಸಗಾರ ಅಂತ ಗೊತ್ತಿದೆ, ಆ ಹೆಂಗಸು ತುಂಬಾ ದುಃಖ ಪಡ್ತಾಳೆ ಅಂತ ಗೊತ್ತಿದೆ, ಇಷ್ಟಾದ್ರೂ ಬಿಡಿಸೋಕ್ಕನ ಪ್ರವೃತ್ತಿ ಬರೋದಿಲ್ಲ. ನಮಗ್ಯಾಕೆ ಈ ಸಹವಾಸ, ನಾಳೆ ಕೋರ್ಟು ಕಚೇರಿಯೋ ಅದು ಇದು ನಮಗೇನು ಹಣೆಬಾರ ಅಂತ ಬಿಟ್ಟೇ ಬಿಡ್ತಾನೆ ಆ ಕಡೆಗೆ. ಅರ್ಜುನ ಆ ಹಂತದಲ್ಲಿ ಮಾತಾಡ್ತಾ ಇದ್ದಾನೆ. ಅಂದ್ರೆ ಪಾಪಿಗಳನ್ನು ಎದುರಿಸಬೇಕು ಅಂತ ಯೋಚನೆ ಇಲ್ಲ ಆತನಿಗೆ, ಅವರಿಂದ ದೂರ ಇರಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತಾನೆ. ಇದು ವಿಚಿತ್ರವಾದಂಥ ಮಾತಿದು. ಪಾಪಮೇ ವಾಶ್ರಯೇ ತಸ್ಮಾನ್ ಹತ್ವೈತಾನ್ ಆತ ತಾಯಿನಃ. ಇಂಥ ಆತ ತಾಯಿಗಳನ್ನು ಕೊಂದರೆ ನಮಗೆ ಪಾಪವೇ ಬರುತ್ತೆ ಹೊರತು ಪುಣ್ಯ ಬರೋದಿಲ್ಲ. ಪುಣ್ಯ ಬರೋದಿಲ್ಲ, ನನಗೆ ಯುದ್ಧ ಬೇಡ. ಪಾಪ ಬರುತ್ತೆ, ಅದಕ್ಕೆ ನನಗೆ ಯುದ್ಧ ಬೇಡ. ಇದು ಅರ್ಜುನನ ಮಾತಿನಲ್ಲಿರ್ತಕ್ಕಂಥ ಮುಖ್ಯವಾದ ಮಾತು. ಕೃಷ್ಣ ಇವರೆಲ್ಲ ಎಂಥವ್ರು ಗೊತ್ತಾ, ಧಾರ್ತರಾಷ್ಟ್ರರು. ಇವರನ್ನು ಕೊಂದರೆ ನಮಗೆ, ಅರ್ಜುನ ಹೇಳ್ತಾನೆ ಕೃಷ್ಣ, ನಿಹತ್ಯ ಧಾರ್ತರಾಷ್ಟ್ರಾನ್ನಹ ಕಾ ಪ್ರೀತಿ ಸ್ಯಾತ್ ಜನಾರ್ದನ, ಪಾಪಮೇ ವಾಶ್ರಯೇ ತಸ್ಮಾನ್ ಹತ್ವೈತಾನ್ ಆತ ತಾಯಿನಃ. ಇವರೆಲ್ಲ ಕೂಡ ಮಾಡ್ತಕ್ಕಂಥ ಕೆಲಸ ಏನು ಗೊತ್ತಾ, ಧಾರ್ತರಾಷ್ಟ್ರರು ಸ್ವಬಾಂಧವರು, ಇವರೆಲ್ಲ ಕೂಡ ನಮ್ಮದೇ ಬಂಧುಗಳು. ಇವರಿಂದ ನಮಗೆಂದೂ ಕೂಡ ಒಳ್ಳೆಯದಾಗಲಿ ಸಾಧ್ಯವೇ ಇಲ್ಲ, ಶ್ರೇಯಸ್ಸು ಬರಲಿಕ್ಕೆ ಸಾಧ್ಯತೆಯೇ ನಮಗಿಲ್ಲ. ಆದ್ದರಿಂದ ನಾನು ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಒಂದು ಗೊಂದಲ ಬರುತ್ತಾಗ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಏನೇನು, ಇದೇ ಮಾತನ್ನು ಅವರು ಆಡಬೇಕಲ್ಲ. ಹಾಗಿದ್ರೆ ನೀವು ಎದುರು ಬದರು ನಿಂತಿದ್ದೀರಿ ಅಂದ ಮೇಲೆ ಈ ಕಡೆ ನೀವು ಆ ಕಡೆ ಅವರು, ನೀನೇನೇನು ಹೇಳ್ತಾ ಇದ್ದೀಯಲ್ಲ, ಅವರ್ಯಾಕೆ ಈ ಮಾತು ಹೇಳೋದಿಲ್ಲ, ಅವ್ರನ್ನ ಕೊಂದರೆ ದುಃಖ ಆಗುತ್ತೆ ಅಂತ ನೀನು ಹೇಳೋ ಹಾಗೆ, ಪಾಪ ಬರುತ್ತೆ ಅಂತ ನೀನು ಹೇಳೋ ಹಾಗೆ ಅವರು ಹೇಳ್ಬೋದಲ್ಲ ಅಂತ ಕೇಳಿದರೆ ಅರ್ಜುನ ಹೇಳ್ತಾನೆ, ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರ ದ್ರೋಹೇಚ ಪಾತಕಂ. ಅರ್ಜುನ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾನೆ, ಇವರಿಗೆಲ್ಲ ಗೊತ್ತಿಲ್ಲ ಕೃಷ್ಣ, ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ. ನಿಜ ಇವರೆಲ್ಲ ನಿಂತಿದ್ದಾರೆ, ಇವರಿಗೆಲ್ಲ ವಿವೇಕ ಇಲ್ಲ. ಅರ್ಜುನನ ಮಾತು ಬಹಳ ವ್ಯಾಪಕವಾದ ಮಾತಿದೆ. ಒಂದು ಪ್ರಶ್ನೆ ನಿಮಗೆ, ಎರಡು ಪ್ರಶ್ನೆ ಬರುತ್ತಾಗ, ಒಂದು ಪ್ರಶ್ನೆ ನೀನೊಬ್ಬನೇ ಎಷ್ಟು ಮಾತಾಡ್ತೀಯಲ್ಲ, ಉಳಿದವರು ಯಾರು ಯಾತಕ್ಕೆ ಮಾತಾಡ್ತಾ ಇಲ್ಲ? ಇಷ್ಟು 18 ಅಶ್ವರೋಹಿಣಿ ಸೈನ್ಯದ ಮಧ್ಯೆ ಇರತಕ್ಕಂಥ ಜನಗಳಲ್ಲಿ ಈ ಪ್ರಶ್ನೆ ಮಾಡ್ತಿರೋ ಯಾರು, ನೀನೊಬ್ಬನೇ, ಇದು ಯಾತಕ್ಕೆ ಅಂತ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಆಯ್ತು ಬಿಡು, ಇನ್ನು ಎದುರಿನಿಂತ ಕೌರವರು ಇದ್ದಾರಲ್ಲ, ಅವರು ಇಟ್ಟದ್ದು ಮಾತನಾಡಬೇಕಲ್ಲ, ಅವರ್ಯಾಕೆ ಆಡ್ತಾ ಇಲ್ಲ? ಎರಡು ಪ್ರಶ್ನೆ ಇದೆ. ಅರ್ಜುನ ಎರಡಕ್ಕೂ ಉತ್ತರ ಕೊಡ್ತಾನೆ. ಮೊದಲನೇದಕ್ಕೆ ಉತ್ತರ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗುತ್ತೆ. ಇಲ್ಲಿ ಸೂಚನೆ ಕೊಡ್ತಾನೆ. ಯದ್ಯಪ್ಪೇತೇ ನ ಪಶ್ಯಂತಿ ಲೋಹೋಪಹತ ಚೇತ ಸಹ, ಇವ್ರು ಯಾರಿಗೂ ಗೊತ್ತಾಗ್ತಾ ಇಲ್ಲ, ದುರ್ಯೋಧನಾದಿಗಳಿಗೆ ಇದು ಗೊತ್ತಾಗ್ತಾ ಇಲ್ಲ, ಯಾತಕ್ಕೆ ಅಂತ ಪ್ರಶ್ನೆ ಇದೆ. ನಮ್ಮೆಲ್ಲರ ಪ್ರಶ್ನೆಗೆ ಒಂದು ಪ್ರಶ್ನೆ ಉತ್ತರ ಇದೆ. ಧರ್ಮ ಎಲ್ಲರಿಗೂ ಯಾತಕ್ಕೆ ಗೊತ್ತಾಗೋದಿಲ್ಲ, ಇದು ಸರಿ ಇದು ತಪ್ಪು ಅನ್ನೋ ವಿವೇಚನೆ ಎಲ್ಲರಿಗೂ ಯಾತಕ್ಕೆ ಗೊತ್ತಾಗೋದಿಲ್ಲ ಅಂತ ಪ್ರಶ್ನೆ ಇದೆ. ಎಲ್ಲರ ಜಗತ್ತನ್ನೇ ಕಾಡ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಅರ್ಜುನ ತಾನೇ ಉತ್ತರ ಕೊಡ್ತಾನೆ. ಲೋಭೋಪಹತ ಚೇತ ಸಹ, ಲೋಭ ಅಂದ್ರೆ ಆಸೆ, ಕನ್ನಡದಲ್ಲಿ ಲೋಭ ಅಂದ್ರೆ ಜಿಪುಣತನ ಅಂತ ಅರ್ಥ ಉಂಟು. ಸಂಸ್ಕೃತದಲ್ಲಿ ಇದೆ ಇಲ್ಲ ಅಂತಲ್ಲ, ಆ ಸಂಸ್ಕೃತದಲ್ಲಿ ಮೊದಲ ಅರ್ಥ ಆಸೆ ಅಂತದು, ಅನಂತರದ ಅರ್ಥ ಜಿಪುಣತನ ಅಂತ ಹೇಳಿಬಿಟ್ಟು ಈ ಅರ್ಥದಲ್ಲಿ ಮಾತಾಡ್ತಾನೆ. ಲೋಭೋಪಹತ ಚೇತ ಸಹ, ಇವರು ಎಲ್ಲ ಚೇತಸ್ಸು ಮನಸ್ಸಿದೆ, ಆದರೆ ಏನಾಗಿದೆ ಗೊತ್ತಾ, ಮನಸ್ಸು ಉಪಹತವಾಗಿದೆ. ಉಪಹತವಾಗಿದೆ ಅಂದ್ರೇನು, ಸಪ್ರೆಸ್ ಆಗಿ ಹೋಗ್ಬಿಟ್ಟಿದೆ ಮನಸ್ಸೆಲ್ಲ ಕೂಡ, ವಿಚಾರ ಶಕ್ತಿಯೆಲ್ಲ ಮುಚ್ಚಿ ಹೋಗಿಬಿಟ್ಟಿದೆ. ಯಾವುದರಿಂದ? ಲೋಭದಿಂದ. ಲೋಭ ಅಂದ್ರೆ ಆಸೆ, ಆಸೆಗೊಳಗಾದವನು ಜನರಿಗೆ ದಾಸ ನೆನೆಸುವನು ಅಂತ ಹೇಳ್ತಾರಲ್ಲ ಹಾಗೆ, ಯಾವನ ಆಸೆಗೆ ಬಿಡುತ್ತಾನೋ ಅವನ ವಿವೇಕ ಮುಚ್ಚೋಗುತ್ತೆ ಅಂತ ಹೇಳಿಬಿಡ್ತಾನೆ. ಆಸೆಗೊಳಗಾದ ಮನುಷ್ಯ ವಿವೇಕವನ್ನು ಕಳ್ಕೊಂಡು ಬಿಡ್ತಾನೆ, ಆಸೆಗೆ ಒಳಗಾಗದೇ ಇದ್ದ ಮನುಷ್ಯ ವಿವೇಕವನ್ನು ಪಡ್ಕೊಳ್ಳುತ್ತಾನೆ. ಎಷ್ಟೋ ಜನ ಇರ್ತಾರೆ, ಯೋಚನೆ ಮಾಡ್ತಿರ್ತಾರೆ, ಮನೆಯಲ್ಲೇ ಮಾತಾಡ್ತಾ ಹೇಳ್ತಾರೆ ಅವನು ಫೇಲ್ ಆಗಿಬಿಟ್ಟ ಅಂತ ಹೇಳಿದ್ರೆ, ಆಗಲಿ ಬಿಡಿ, ಏನಂತೆ, ಓದಿಲ್ಲ ಫೇಲ್ ಆಗಿದ್ದಾನೆ, ಅದಕ್ಕೇನಂತೆ, ಇಲ್ಲ ಸೊನ್ನೆ ಬಂದುಬಿಟ್ಟಿದೆ, ಬರೀ ಪೇಪರ್ ಕೊಟ್ಟಿರ್ತಾನೆ ಅಷ್ಟೇನೆ, ಪಾಪ ಇಷ್ಟ ಹೋಗ್ಲಿ ಬಿಡಿ ಅಂತ ಹೇಳಿಬಿಡ್ತಾನೆ. ಸಾರಿ ಯಾರು ಅಲ್ಲ ಅವನು, ನಿಮ್ಮ ಮಗನೇ, ಅಯ್ಯೋ ಹೌದಾ, ಏನೇ ತಕ್ಷಣ ನೋಡಿ ದೃಷ್ಟಿಕೋನ ಬೇರೆ ಆಗಿಬಿಡುತ್ತೆ, ಇಮಿಡಿಯೇಟ್ ಚೇಂಜ್ ಮಾಡಿಬಿಡ್ತಾನೆ. ಹೌದು, ನಮ್ಮ ಹುಡುಗನ ಬರಿ ಒಳಗೆ ಹೋಗೋಣ, ಕರ್ಕೊಂಡು ಹೋಗ್ಬಿಡ್ತಾನೆ ಆ ಕಡೆ. ಏನಾಯ್ತಂತೆ, ಪಾಪ ಕೂಸು, ಪಾಪ ಕೂಸು ಆಗಿಬಿಡ್ತಾಗ ಆ ದಡ್ಡಾಗೋದಿಲ್ಲ ಅವ್ರು, ಪಾಪ ಕೂಸಿನ ಗುಂಪಿಗೆ ಬಂದ್ಬಿಡ್ತಾರೆ, ಇಮಿಡಿಯೇಟ್ ಆಗಿ ಚೇಂಜ್ ಆಗಿಬಿಡುತ್ತೆ. ಯಾತಕ್ಕೆ? ಆಸೆ ಕಾಲಕ್ಕೆ ಶುರು ಮಾಡುತ್ತಾಗಲೇ, ಓ ನನ್ನ ಹುಡುಗ ಇವನು ಒಳ್ಳೆಯದಾಗಬೇಕು, ಇವನು ಬಡಿ ಒಳ್ಳೆಯದಾಗಬೇಕಾದ್ರೆ ತಪ್ಪಲ್ಲ, ನನ್ನ ಹುಡುಗನ ಭಾವನೆ ಶುರುವಾಗಿಬಿಡು, ತಪ್ಪು ಮಾಡಿದ್ದಾನೆ ಏನಾರಾಮ ಮುಚ್ಚಿ ಹಾಕಬೇಕು, ಈ ಭಾವನೆ ಶುರುವಾಗಲ್ಲ. ಅಜ್ಜ ಅನಲೈಸ್ ಮಾಡ್ತಾನೆ ಇದನ್ನು. ಲೋಭೋಪಹತ ಚೇತ ಸಹ, ನಾವೇ ನಮ್ಮದೇ ಜೀವನ ಯೋಚನೆ ಮಾಡಿಬೇಕಾದ್ರೆ, ಗ್ರಹಣ ಬಂದ ಕಾಲಕ್ಕೆ ನಾವು ತುಂಬ ಜನ ಯಾಕೆ ಕೇಳಕ್ಕೆ ಸಾಧ್ಯವಾಗೋದಿಲ್ಲ, ಲೋಭ, ಇಂಥ ಒಳ್ಳೆ ನಿದ್ದೆನ ಯಾರು ಬಿಡ್ತಾರೆ ಅಂತ ಹೇಳ್ತಾನೆ. 12 ಹೊತ್ತಿಗೆ ಗ್ರಹಣ ಬಂದು, ಮಧ್ಯಾಹ್ನ ಬರಬಾರ್ದು ಚಂದ್ರಗ್ರಹಣ ಬರುತ್ತಾ, ಮಧ್ಯಾಹ್ನ ಚಂದ್ರಗ್ರಹಣ ಬರುತ್ತಾ, ನಮ್ಮ ಯೋಚನೆಗಳೇ ಹಾಕಿ. ಈ ಕಾರ್ತಿಕ ಸ್ಥಾನ ಅಂಬೋದು ಬೇಸಿಗೆಯಲ್ಲಿ ಬರಬಾರದೆ, ಹೇಗೆ ಬರುತ್ತದು? ಒಂದು ವರ್ಷ ದಾರಿ ತಪ್ಪೇ ಮಾತಾಡ್ತದೆ, ಉಳಿದವ್ರಿಗೆ ಓದ್ಬೇಕ್ರಿ, ಓದ್ಬೇಕು, ಅದೆಲ್ಲ ಹೇಗಾಗುತ್ತೆ, ನಿಮ್ಮ ಹುಡುಗ ಪಾಪ ಮಲಗಬೇಕು ಪಾಪ ಅಂತ ಹೇಳಿದ್ದ. ಅಂದ್ರೆ ಮನುಷ್ಯ ಈ ಗೊಂದಲಕ್ಕೆ ಬಿಡ್ತಾನಲ್ಲ, ಅದಕ್ಕೇನು ಕಾರಣ?
ಶ್ರೀ ಶ್ರೀಪಾದಂಗಳವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಅರ್ಜುನ, ದುರ್ಯೋಧನಾದಿಗಳು ಯಾತಕ್ಕೆ ಧರ್ಮ ವಿವೇಚನೆಯಲ್ಲಿ ಸೋಲ್ತಾ ಇದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಲೋಭೋಪಹತ ಚೇತ ಸಹ, ಆಸೆಗೆ ಒಳಗಾಗಿ ಅವರು ಧರ್ಮಾಧರ್ಮಗಳ ವಿವೇಚನೆಯನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ಏನು ಕಾಣಬೇಕಾಗಿತ್ತು ಅವರೀಗ ಅಂತ ಕೇಳಿದರೆ, ಕುಲಕ್ಷಯ ಕೃತಂ, ಕುಲ ಮೊದಲನೇದಾಗಿರ್ತಾಗ ಎರಡು ಅಂಶಗಳನ್ನು ಹೇಳುತ್ತಾನೆ. ಒಂದು ಕಡೆಗೆ ಕುಲನಾಶದಿಂದಾಗತಕ್ಕಂಥ ಅನರ್ಥ, ಮಿತ್ರದ್ರೋಹೇಚ ಪಾತಕಂ, ಕುಲಕ್ಷಯ ಕೃತ ದೋಷ ಒಂದು ಕಡೆಗೆ, ಮಿತ್ರದ್ರೋಹದ ಪಾತಕ ಒಂದು ಕಡೆಗೆ, ಎರಡೂ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಅಲ್ಲಿ ಏನು ಕಾಣಬೇಕಾಗಿತ್ತು ದುರ್ಯೋಧನಾದಿಗಳೀಗ? ಒಂದು ಯುದ್ಧ ನಡೀತಾ ಇದೆ, ಯುದ್ಧ ನಡೆದಾಗ ಜನಗಳು ಸಾಯ್ತಾರೆ, ಜನಗಳು ಸಾಯೋದಲ್ಲ, ಆ ಜನಗಳು ಯಾವ ವಂಶಕ್ಕೆ ಸಂಬಂಧಪಟ್ಟಿದ್ದಾರೆ ಆ ವಂಶಗಳೇ ಪೂರ್ತಿ ಮುಚ್ಚೋಗಿಬಿಡುತ್ತವೆ, ವಂಶಗಳೇ ಪೂರ್ತಿ ನಾಶವಾಗುತ್ತೆ, ಒಂದು ಕುಲವೇ ನಾಶವಾಯಿತು. ಜೊತೆಗೆ ಇದು ಪಾರ್ಟ್ ಎ, ಇದು ಮಿತ್ರದ್ರೋಹೇಚ ಪಾತಕಂ, ಮಿತ್ರದ್ರೋಹದಿಂದ ಎಂಥ ಪಾತಕವಾಗುತ್ತೆ ಅದಕ್ಕೆ ಅವರಿಗೆ ಎಚ್ಚರಿಕೆ ಇಲ್ಲ, ಕುಲಕ್ಷಯದ ದೋಷವೂ ಅರ್ಥವಾಗ್ತಾ ಇಲ್ಲ, ಮಿತ್ರದ್ರೋಹದ ಪಾತಕವೂ ಅರ್ಥ ಆಗ್ತಾ ಇಲ್ಲ, ಎರಡೂ ಅರ್ಥವಾಗದಂತೆ ಇರಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ, ಲೋಭದಿಂದ ಅವರ ವಿಚಾರ ಶಕ್ತಿ ಮುಚ್ಚಿ ಹೋಗಿಬಿಟ್ಟಿದೆ. ಇದನ್ನು ಪ್ರತಿಯೊಬ್ಬನೂ ಕೂಡ ಭಗವದ್ಗೀತೆಯ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಭಗವಂತ ಹೇಳ್ತಾನೆ, ಮಾ ಫಲೇಶು ಕದಾಚನ, ಫಲದ ಬಗ್ಗೆ ಅಪೇಕ್ಷೆ ಪಡಬೇಡಿ, ಯಾವಾಗ ಅಪೇಕ್ಷೆ ಪಡ್ತೀರೋ ಧರ್ಮದ ಹಾದಿ ಮುಚ್ಚೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ಅಪೇಕ್ಷೆಯನ್ನು ಬಿಡ್ತಾನೆ ಆಗ ಧರ್ಮದ ಹಾದಿ ತಕ್ಕೊಳ್ಳುತ್ತೆ, ಯಾವಾಗ ಅಪೇಕ್ಷೆಯನ್ನು ಪಡ್ತಾನೆ ಧರ್ಮದ ಮಾರ್ಗ ಮುಚ್ಚೋಗುತ್ತೆ. ಇವತ್ತು ನಿತ್ಯ ಜೀವನದ ನಡೀತಕ್ಕಂಥ ಅವಾಂತರ ಇದು. ಒಂದು ಪ್ರತಿಯೊಬ್ಬ ಮನುಷ್ಯ ಕೂಡ ಯಾವ ಎರಡು ಜನ ಇದ್ದಾರೆ, ಒಬ್ಬರಿಗೆ ಜ್ಞಾನವೇ ಇಲ್ಲ ಬಿಟ್ಟುಬಿಡಿ, ಇರುವ ಜ್ಞಾನ ಇದೆ ಅದರ ಬೆಳಕಿ ಬರ್ತಾ ಇಲ್ಲ. ಇವತ್ತು ದುರ್ಯೋಧನಾದಿಗಳು ಓದಿಲ್ಲದವರಲ್ಲ, ಮತ್ತೆ ಸಾಕಷ್ಟು ಓದಿದ್ದಾರೆ ಅವರು. ಭೀಷ್ಮರತ್ತ ಸಂಪರ್ಕ ಬೇಕಾಗ್ತಿದೆ ಅವರಿಗೆ ಅನೇಕ. ಇನ್ನೊಂದು ಅರ್ಥ ಮಾಡಿಕೊಂಡಿರಬೇಕು, ಭಾರಿ ದೊಡ್ಡ ತಪ್ಪು ಮಾಡತಕ್ಕಂಥವನು ಎಂದು ಓದದೇ ಇರೋಣಲ್ಲ ಅರ್ಥ ಮಾಡಿಕೊಂಡ್ರೆ ಸರಿ. ಭಾರಿ ದೊಡ್ಡ ತಪ್ಪು ಮಾಡಬೇಕಾದ್ರೆ ಅವನು ಭಾರಿ ಓದಿರಬೇಕು, ಇಲ್ಲವರು ತಪ್ಪಾಣಕ್ಕೆ ಬರೋದಿಲ್ಲ ಅವನಿಗೆ. ಭಾರಿ ಒಳ್ಳೇದು ಮಾಡೋಕ್ಕವರು ಭಾರಿ ಓದಿರಬೇಕು, ಇಲ್ಲವರು ಸಾಧ್ಯ ಇಲ್ಲ. ಅಂದರೆ ಅತಿ ಎರಡು ದೊಡ್ಡ ಅತಿ ಹೆಚ್ಚು ಉದ್ಧಾರ ಮಾಡಬೇಕೋ ದೊಡ್ಡ ಜ್ಞಾನಿಯಾಗಬೇಕು, ಅತಿ ಹೆಚ್ಚು ನಾಶ ಮಾಡಬೇಕೋ ಅತಿ ದೊಡ್ಡ ಜ್ಞಾನಿಯಾಗಿರಬೇಕು. ಆದರೆ ಸರಿಯಾದ ಅರ್ಥದಲ್ಲಿ ಜ್ಞಾನಿ ಇವನಾಗಿರ್ತಾನೆ, ಕೆಟ್ಟ ಅರ್ಥದಲ್ಲಿ ಅವನಾಗಿರ್ತಾನೆ ಇಷ್ಟೇ ಹೊರತು ಸಾಮಾನ್ಯರಿಗೆ ದೊಡ್ಡ ತಪ್ಪು ಮಾಡಕ್ಕೆ ಬರೋದಿಲ್ಲ. ಸಾಮಾನ್ಯ ವ್ಯಕ್ತಿ ಎಂದೂ ದೊಡ್ಡ ತಪ್ಪು ಮಾಡೋದಿಲ್ಲ, ತಪ್ಪು ಮಾಡೋದಿಲ್ಲ ಅಲ್ಲ, ಭಾರಿ ದೊಡ್ಡ ತಪ್ಪು ಮಾಡೋದಿಲ್ಲ. ದುರ್ಯೋಧನಾದಿಗಳಂತವರು ಮಾಡಿದ ತಪ್ಪನ್ನ ಮಾಡಲಿಕ್ಕೆ ಸಾಮಾನ್ಯರಿಗೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಪಾಂಡವರು ಮಾಡಿದಂಥ ಪುಣ್ಯ ಇದೆಯಲ್ಲ, ಅದು ಮಾಡಕ್ಕೂ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅವರ ಜ್ಞಾನ ಆ ರೀತಿ, ಮಿಥ್ಯಾಜ್ಞಾನ ಈ ರೀತಿ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಧರ್ಮವನ್ನು ತಿಳ್ಕೊಂಡ ವ್ಯಕ್ತಿ, ತಿಳ್ಕೊಳ್ಳೋ ಭಾಗ ಎಲ್ಲ ಪಾರ್ಟ್ ಎ, ತಿಳ್ಕೊಂಡ್ರೆ ಉಳಿಸ್ಕೊಳ್ಳೋ ಭಾಗ ಎಲ್ಲ ಪಾರ್ಟ್ ಬಿ ಅದು. ನಮಗೆ ಎರಡಕ್ಕೂ ಲೋಭವನ್ನು ಗೆದ್ದಿರಬೇಕು, ಧರ್ಮಜ್ಞಾನ ಸಂಪಾದನೆ ಮಾಡಲಿಕ್ಕೂ ಆಸೆಯನ್ನು ಗೆಲ್ಲಬೇಕು, ಬಂದಂಥ ಧರ್ಮಜ್ಞಾನ ಉಳಿಲಿಕ್ಕೂ ಆಸೆಯನ್ನು ಗೆಲ್ಲಬೇಕು. ಪಾಂಡವರು ಎರಡನ್ನು ಪಡೆದವರಾದರೆ ದುರ್ಯೋಧನ ಎರಡನ್ನು ಕಳ್ಕೊಂಡವನು, ಅವನ ಕಡೆಯವರೆಲ್ಲ ಹಾಗೆ. ಲೋಭೋಪಹತ ಚೇತಸಃ, ಬರೀ ಹತ ಅನ್ನೋದಿಲ್ಲ ಉಪಹತ, ಲೋಭದಿಂದ ಸಂಪೂರ್ಣವಾಗಿ ವಿನಾಶ ಕಂಡಿರತಕ್ಕಂತಹ ಮನಸ್ಸು ಅವರದು. ಅವರ ಬುದ್ಧಿಯೆಲ್ಲ ಹಾಳಾಗಿ ಹೋಗಿಬಿಟ್ಟಿದೆ. ಆದ್ದರಿಂದ ಅವರು ಎಷ್ಟು ದೊಡ್ಡ ಅನರ್ಥ ಇದೆ ಗೊತ್ತಾ, ಅವರಿಗೆ ಕಾಣ್ತಾ ಇಲ್ಲ. ಇವತ್ತು ಲೋಕದಲ್ಲಿ ನೋಡಿಬೇಕಾದ್ರೆ ಯಾವುದೋ ಕೆಲಸಕ್ಕೆ ಹೋಗಿರ್ತಾನೆ, ಅರ್ಜೆಂಟ್ ಹೋಗ್ತಾ ಇರ್ತಾನೆ, ದಾರಿ ಮರೆತು ಬಿಡ್ತಾನೆ ಅವನು. ಆಸೆಗೊಳಗಾದ ಮನುಷ್ಯ ವಿಚಾರವನ್ನೇ ಮರೆತು ಬಿಡ್ತಾನೆ, ಹೋಗ್ತಾ ಓಡ್ತಾ ಹೋಗ್ತಾ ಎಷ್ಟು ಜನ ಬಿದ್ದೇ ಬಿಡ್ತಾರೆ, ಅಡ್ಡ ಇರೋ ವಸ್ತು ನೋಡೋದೇ ಇಲ್ಲ, ಬಿದ್ದು ಕೈಕಾಲು ಮುಡ್ಕೊಂಡೇ ಬಿಡ್ತಾರೆ. ಯಾತಕ್ಕೆ? ಬೇಗ ಹೋಗ್ಬೇಕು ಅನ್ನೋ ಆಸೆ ಅವ್ರನ್ನ ಹಾಗೆ ಮಾಡಿಬಿಡುತ್ತೆ. ಬೇರೆ ಎಲ್ಲೆಲ್ಲಿ ಮನುಷ್ಯ ಬಿಡುತ್ತಾನೋ ತಕ್ಷ ನೋಡಲಿಲ್ಲ ಅಂತ ಹೇಳ್ತಾನೆ. ಯಾತಕ್ಕೆ ನೋಡಲಿಲ್ಲ? ಬೇಗ ಹೋಗ್ಬೇಕಾಗಿತ್ತು. ಯಾತಕ್ಕೆ? ಬೇಕಾದ ವಸ್ತುವಿನ ಕಡೆಗೆ ಹೋಗ್ತಾನೆ, ಬಿದ್ದು ಬಿಡ್ತಾನೆ. ಆದರೆ ಲೋಕದ ಸಾಮಾನ್ಯವಾದ ಒಂದು ಪತನ ಕಾರ್ಯ ಎಲ್ಲೆಲ್ಲಿ ಕಾಣುತ್ತೇವೆ ಅಲ್ಲೆಲ್ಲ ಒಂದು ಆಸೆಯನ್ನು ಕಂಡೇ ಕಾಣುತ್ತೇವೆ ನಾವು. ಅಂತ ಆಸೆಯನ್ನು ಗೆಲ್ಲಬೇಕಾದ್ರೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಕುಲಕ್ಷಯಕೃತವಾದ ಪಾಪ ಒಂದು, ಮಿತ್ರದ್ರೋಹದ ಪಾತಕ ಒಂದು. ಇದು ಬಹಳ ಮುಖ್ಯವಾದ ಮಾತು. ಮಿತ್ರದ್ರೋಹದ ಪಾತಕ ಇವರಿಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಭಾರಿ ಆಶ್ಚರ್ಯ, ಕೌರವರು ಯಾವ ಮೂಲೆಯ ಮಿತ್ರರು ಅಂತ ಒಂದು ಪ್ರಶ್ನೆ. ಈಗ ಕೌರವರಿಗೆ ಮಿತ್ರದ್ರೋಹ ಅರ್ಥವಾಗ್ತಾ ಇಲ್ಲ. ಕುಲ ಚಂದ್ರವಂಶದಂಥ ಕುಲ, ಕುರು ಕುಲ, ಇದು ನಾಶವಾಗುತ್ತೆ. ಇನ್ನೊಂದು ಕಡೆಗೆ ಮಿತ್ರರಿಗೆ ದ್ರೋಹವಾಗ್ತಾ ಇದೆ. ಮಿತ್ರರು ಅಂದರೆ ಯಾರು? ಒಂದರ್ಥ ಇರತಕ್ಕದ್ದು ಎಲ್ಲರೂ ಮಿತ್ರರೇನೆ. ವಿಶೇಷತಃ ಪಾಂಡವರ ದ್ರೋಹ ಮಾಡ್ತಾನಲ್ಲ, ಅದು ಮಿತ್ರದ್ರೋಹನೇ. ಪಾಂಡವರ ದ್ರೋಹ ಮಿತ್ರದ್ರೋಹನೇ. ನಮಗೆ ತಕ್ಷಣ ಅರ್ಥ ಆಗೋದು ಕಷ್ಟ. ಪಾಂಡವರು ಮಿತ್ರರಲ್ವಲ್ಲ, ವೈರಿಗಳಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಮಹಾಭಾರತ ಓದ್ದವರಿಗೆ ಗೊತ್ತಾಗುತ್ತೆ ನಿಜವಾದ ಅರ್ಥದಲ್ಲಿ ಮಿತ್ರ ಅಂದ್ರೆ ಯಾರು ಗೊತ್ತೇನು. ಮಿನೋತಿ ತ್ರಾಯತೆ ಚೇತಿ ಮಿತ್ರಮಿತ್ಯಭಿಧೀಯತೆ. ಸುಹೃತ್, ಮಿತ್ರ ಮೊದಲಾದ ಪದ ಭಗವದ್ಗೀತೆಯಲ್ಲಿ ಮುಂದೆ ಮಿತ್ರ ಅನ್ನೋ ಪದ ಬರುತ್ತೆ. ಅದು ಸ್ವತಃ ಅದರ ಭಾಷೆಯಲ್ಲಿ ಅರ್ಥವನ್ನು ನೋಡುತ್ತೇವೆ. ಯಾರು ನಮಗೆ ಉಪಕಾರವನ್ನು ಮಾಡ್ತಾರಲ್ಲ ಅವರೆಲ್ಲ ಮಿತ್ರರೇನೆ. ಇನ್ನು ವಿಶೇಷ ಅರ್ಥ ಇದೆ, ಅದೀಗ ಬೇಡ. ಸಾಮಾನ್ಯತ ಅರ್ಥ ಇಟ್ಕೊಂಡ್ರು ಸಾಕು. ಉಪಕಾರ ಮಾಡಿದವರೆಲ್ಲ ಮಿತ್ರರೇ. ಪಾಂಡವರು ದುರ್ಯೋಧನಾದಿಗಳು ತುಂಬಾ ಉಪಕಾರ ಮಾಡಿದವರು, ಅವರ ಮಿತ್ರರೇ. ಅವರು ಯುದ್ಧ ಅವರ ಯುದ್ಧಕ್ಕೆ ನಿಂತರೆ ಮಿತ್ರದ್ರೋಹ ಆಗೋದಿಲ್ವೇ? ಈಗ ನಮಗೆ ಗೊಂದಲ, ಪಾಂಡವರು ಯಾವ ಉಪಯೋಗ ಉಪಕಾರ ಮಾಡಿದ್ರು ಕೌರವರಿಗೆ ಅಂತ ಪ್ರಶ್ನೆ. ಪಾಂಡವರು ಕೌರವರು ಯಾವ ಉಪಯೋಗ ಮಾಡಿದ್ರು ಉಪಕಾರ ಮಾಡಿದ್ರು? ಅದಕ್ಕೆ ಹಗಲೆಲ್ಲ ಹೇಳ್ತಾ ಇರ್ತೇನೆ. ಇವತ್ತು ಮಹಾಭಾರತ ಸಮಗ್ರ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಗೀತೆ ಅರ್ಥ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಮಹಾಭಾರತ ಪೂರ್ತಿ ನಿದರ್ಶನ, ಗೀತೆಯೆಲ್ಲ ಅದರ ಹಿಂದಿನ ದರ್ಶನ. ಅದಕ್ಕೆ ಅದು ಯಾರಿಗೆ ಮಹಾಭಾರತದ ಕಥೆ ಗೊತ್ತಿಲ್ಲ ಅವರಿಗೆ ಗೀತೆಯ ತತ್ವ ಗೊತ್ತಾಗೋದಿಲ್ಲ. ಯಾರಿಗೆ ಗೀತೆಯ ತತ್ವ ಗೊತ್ತಿಲ್ಲ ಅದು ಮಹಾಭಾರತ ಕಥೆ ವಿಶ್ಲೇಷಣೆ ಮಾಡಲಿಕ್ಕೆ ಬರೋದಿಲ್ಲ. ಎರಡು ಒಟ್ಟಿಗೆ ಸೇರಬೇಕು, ಆಗ ಮಾತ್ರ ಮಹಾಭಾರತ ನಮಗೆ ಅತ್ಯಂತ ರಮ್ಯವಾಗಿ ಕಾಣುತ್ತೆ, ಭಗವದ್ಗೀತೆ ಅರ್ಥವತ್ತಾಗಿ ಕಾಣುತ್ತೆ. ಪಾಂಡವರು ಮಿತ್ರರಾಗಿದ್ದ ಯಾವಾಗ ಅನ್ನೋದಕ್ಕೊಂದು ದೃಷ್ಟಾಂತ ಹೇಳ್ತಾರೆ. ದುರ್ಯೋಧನರ ಜೀವನದೊಳಗೆ ಭಯಂಕರವಾದ ಒಂದು ಪ್ರಸಂಗ, ಅಷ್ಟು ಹೀನಾಯವಾದ ರೀತಿಯಲ್ಲಿ ಅವನು ಕಂಡ ಮೊದಲ ಸೋಲೋದು ಬಂದು. ಕಳಿಂಗ ದೇಶದ ರಾಜನಿಗೆ ಅವ ಮಗಳಿರ್ತಾಳೆ, ಅವಳಿಗೆ ಸ್ವಯಂವರ ಅಂತ ಘೋಷಣೆಯಾಗುತ್ತೆ. ತಕ್ಷಣ ದುರ್ಯೋಧನ ಹೊರಟು ಬಿಡ್ತಾನೆ. ಮೊದಲಿಂದ ಅದೇ ಅಭ್ಯಾಸ ಅವನಿಗೆ, ಎಲ್ಲೇ ಸ್ವಯಂವರ ಅಂತ ದುರ್ಯೋಧನ ಹಾಜರದಕ್ಕೆ ಹೊರಟೇ ಬಿಟ್ಟವನು. ಆ ದೇಶದ ಎಲ್ಲ ರಾಜರು ಬಂದುಬಿಟ್ರು ಅದಕ್ಕೆ.
ಆ ಗುಂಪಿಗೆ ಬರದೇ ಇದ್ದ ಅತಿ ಮುಖ್ಯಸ್ಥರು ಅಂದ್ರೆ ಇಬ್ಬರೇ, ಯಾದವರು ಪಾಂಡವರು ಇಬ್ಬರು ಬರಲಿಲ್ವ. ಯಾಕೆಂದ್ರೆ ರಾಜನ ಒಳ್ಳೆಯವನಲ್ಲ, ಕಣ್ಣೇ ಒಳ್ಳೆಯವಳಲ್ಲ, ಅದಕ್ಕೆ ಅವನು ಆ ಕಡೆ ಬರಲೇ ಇಲ್ಲ. ಜರಾಸಂಧಾದಿ ಎಲ್ಲರೂ ಸೇರಿಬಿಟ್ರು. ಆ ಸಭೆಯೊಳಗೆ ದುರ್ಯೋಧನ ಬಂದವನೇ, ಅವನದು ಎಲ್ಲ ಕಾಲಕ್ಕೂ ಕೆಟ್ಟ ಆಸೆ ಅವನಿಗೆ ಹೇಗಿತ್ತೋ ಕೆಟ್ಟ ಮಾರ್ಗನೂ ಹಾಗೆ ಹಿಡಿತಾ ಇದ್ದವು. ದುರಾಸೆ ಒಂದು ಕಡೆಗೆ, ದುರ್ಮಾರ್ಗ ಒಂದು ಕಡೆಗೆ, ಎರಡು ಅವನ ಜೀವನದ ದೊಡ್ಡ ಧ್ಯೇಯಗಳು. ಸ್ವಯಂವರದ ನಿಯಮ ಪಾಲನೆ ಮಾಡಬೇಕೋ ಬೇಡೋ ಬಿಟ್ಟೇ ಬಿಟ್ಟವನು. ಯಾವಾಗಲೂ ಕೂಡ ದುರ್ಯೋಧನ ಹಾಗೆ, ದುರ್ಯೋಧನ ಕಲಿ, ಕಲಿಯ ಜನಗಳು ಹಾಗೇನೆ, ಬಲುಬೇಗ ದಾರಿ ಬಿಟ್ಟು ಹೋಗು, ಕ್ಯೂ ನಿಂತಿರುತ್ತ ಬದ್ದೆ ಸೇರ್ಕೊಳ್ಳೋಕೆ ಹೋಗ್ತಾನೆ. ಅವನ ಪದ್ಧತಿನೇ ಹಾಗೆ. ಕಲಿಯುಗದ ವೈಶಿಷ್ಟ್ಯ ಆದರೆ ಕಣ್ಣು ಮುಚ್ಕೊಂಡು ಮೋಸ ಮಾಡಕ್ಕೆ ಹೊರಟು ಬಿಡ್ತಾನೆ. ಅವನೇನು ಮಾಡಿದ ಗೊತ್ತಾ, ಹೋದ ಆ ಕನ್ಯೆಯ ಕೈ ಹಿಡಿದು ಯಾಕೊಂಡೇ ಬಿಟ್ಟಂತ ಆ ಕಡೆ. ಎಷ್ಟು ಮೂರ್ಖ ಇರಬೇಕು ಆ ಪರಸ್ತ್ರೀಯರ ಕೈ ಹಿಡಿಯ ಪದ್ಧತಿ. ಅವನು ಬಂದಿದ್ದೇ ಬಂದಿದ್ದೆ, ಆಸ್ತಿಯುಸ ಮಾಡಿ ಉಳ್ಕೊಂಡ, ದ್ರೌಪದಿಯ ಸರಿಗೆ ಕೈ ಹಾಕ್ಲಿಕ್ಕೆ ಹೋದ್ನಲ್ಲ, ಅವತ್ತು ಅವನ ಗತಿ ಪೂರ್ತಿ ನಿರ್ಧಾರವಾಯ್ತಾನೆ. ಅಲ್ಲಿವರೆಗೂ ಅವನು ಪಾಪ ಬೆಳೀತಾ ಬೆಳೀತಾನೆ ಹೋಯ್ತು ಅವನಿಗೆ. ತಕ್ಷಣ ಜರಾಸಂಧಾದಿಗಳೆಲ್ಲ ಹಿಂದಿನ ಅನುಭವ ಹೊಂದಿತ್ತೆ ಅಂತ ಅವರಿಗಾಗಲೇ. ಕಾಶಿರಾಜನ ಸ್ವಯಂವರಕ್ಕೆ ಹೋದ ದುರ್ಯೋಧನ ಹೀಗೆ ಮಾಡಿದ್ದಂತೆ. ದೊಡ್ಡ ಕಥೆ ಅದೆಲ್ಲ ಬೇಡ ಈಗ. ಆಗ ಕರ್ಣ ಜೊತೆಗಿರ್ತಾನೆ, ಒಂದು ಕಾರಣಕ್ಕೋಸ್ಕರ. ಕರ್ಣ ದುರ್ಯೋಧನರ ಸ್ನೇಹದ ಹಿನ್ನೆಲೆಯಲ್ಲಿ ಕರ್ಣ ಬಿಡಿಸಿಬಿಡ್ತಾನೆ, ದುರ್ಯೋಧನ ಓಡೋಗಿಬಿಡ್ತಾನೆ, ಅವತ್ತು ಬಚಾವಾಗಿರ್ತಾನೆ. ದುರ್ಯೋಧನ ಅಭ್ಯಾಸ ಮಾಡಿಕೊಂಡಿದ್ದ ಅದನ್ನು. ಕರ್ಣನು ಬಂದಿರ್ತಾನೆ ಜೊತೆಗೆ. ಈ ಸಲ ಇಷ್ಟು ಜನ ನಾವಿದ್ದೇವೆ, ಕರ್ಣ ಮಹಾವೀರ, ನಾನು ಏನು ಮಾಡಿದ್ರೂ ಜೀರ್ಣಿಸಿಕೊಳ್ಳಬಹುದು ಅಂತ ಹೇಳಿಬಿಟ್ಟು ಕನ್ಯೆಯನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಜರಾಸಂಧಾದಿಗಳೆಲ್ಲ ದುರ್ಯೋಧನನ ಸ್ವಭಾವವನ್ನು ಆ ಸ್ವಯಂವರದ ಕಾಲ ಕಂಡಿದ್ರಲ್ಲ, ಅದಕ್ಕಾಗಿ ಎಲ್ಲ ಒಂದು ವ್ಯೂಹ ರಚನೆ ಮಾಡಿಬಿಟ್ಟು ದುರ್ಯೋಧನನ ತಕ್ಷಣ ಹಿಡಿದು ಬಿಡ್ತಾರೆ. ಅವನು ಆ ಕಡೆ ಹಿಡಿದಕ್ಕಾಗಿರಲಿಲ್ಲ, ಇಲ್ಲಿ ಹಿಡಿದು ಬಿಡ್ತಾರೆ ಅವನನ್ನು, ಅವನ ತಮ್ಮಂದನ ಹಿಡಿದು ಬಿಡ್ತಾರೆ, ಎಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ. ಕರ್ಣ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾನೆ, ಭಯ ಆಗತ್ತೆ, ಕರ್ಣ ಓಡೋಗಿಬಿಡ್ತಾನೆ ಅಲ್ಲಿಂದ, ಕರ್ಣ ಇರೋದೇ ಇಲ್ಲ. ಈ ತುಂಬ ದಿನ ಕತೆ ಕೇಳಿಲ್ಲ ಅದನ್ನು. ಮಹಾಭಾರತದ ಅತ್ಯಂತ ಮುಖ್ಯವಾದ ಕಥೆಯನ್ನು ಆಚಾರ್ಯರು ಸ್ಪಷ್ಟವಾಗಿ ತಿಳಿಸ್ತಾ ದುರ್ಯೋಧನ ಎಷ್ಟು ಆಪತ್ತಿಗೊಳಗಾಗಿದ್ದ, ಯಾರು ಬಿಡಿಸಿದರು ಅಂತೆಲ್ಲ ಪರಿಚಯ ಮಾಡಿಕೊಡ್ತಾರೆ. ದುರ್ಯೋಧನ ಬಂದಿಯಾದ, ಅವನ ತಮ್ಮಂದಿರು ಬಂದಿಗಳಾದರು, ಶಕುನಿಯು ಸಿಕ್ಕಾಕೊಂಡ್ಬಿಟ್ಟ, ಎಲ್ಲರನ್ನು ಸೆರೆಮನೆಯಲ್ಲಿ ಹಾಕಿ ಜರಾಸಂಧಾದಿಗಳು ಭದ್ರವಾಗಿ ಹಿಡಿದು ಬಿಟ್ಟಿದ್ದಾರೆ. ಈ ಸುದ್ದಿ ಹಸ್ತಿನಾಪುರಕ್ಕೆ ಹೋಯಿತು. ಭೀಷ್ಮದ್ರೋಣಾದಿಗಳೆಲ್ಲ ಸರಿ ಯೋಚನೆ ಮಾಡ್ತಾ ಇದ್ದಾರೆ, ಅವನ್ನ ಹೇಗೆ ಬಿಡಿಸ್ಕೊಂಡು ಬರಬೇಕು ಅಂತ ಪ್ರಶ್ನೆ. ದುರ್ಯೋಧನ ಹೇಗೆ ಬಿಡಿಸ್ಕೊಂಡು ಬರಬೇಕು? ಬಿಡಿಸ್ಕೊಂಡು ಬರೋ ಸುಲಭ ಅಲ್ಲ. ಜರಾಸಂಧ ಹಿಡಿದು ಹಾಕಿದ್ದಾನೆ. ಅವನಿಗೆ ಬ್ರಹ್ಮನವರ, ಶಿವನವರ, ದುರ್ವಾಸರ ವರ, ಮೂರು ವರ ಇದೆ. ಸುವಜ್ರ ಅಮ್ಮನು ಕಳಿಂಗದ ರಾಜ, ಅವನೇ ಆ ಕನ್ಯೆಯ ತಂದೆ, ಅವನಿಗೆ ಶಿವನವರ ಮತ್ತು ಅನೇಕ ಅನೇಕ ರಾಜರಗಳ ದೊಡ್ಡ ಸಮುದಾಯ. ಅಂದಮೇಲೆ ಅಲ್ಲಿಗೆ ಹೋಗಿ ಬಿಡಿಸ್ಕೊಂಡು ಬರತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ ಅಂತ ಗೊತ್ತಾಗಿಬಿಡುತ್ತೆ. ಭೀಷ್ಮರಿಗೆ ಇಲ್ಲ, ದ್ರೋಣರಿಗೆ ಇಲ್ಲ, ಉಳಿದವರಿಗೆ ಯೋಚನೆ ಕೂಡ ಮಾಡ ಹಾಗಿಲ್ಲ. ಬಿಡಿಸ್ಕೊಂಡಂತ ಬರಬೇಕಾಗಿದೆ, ವಂಶದ ಮರ್ಯಾದೆಯ ಪ್ರಶ್ನೆ, ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅವ್ರು ಹುಡುಕಿದರಂತಾಗ, ನಿಜವಾಗಲೂ ಮಹಾಭಾರತ ಓದಿದ್ರೆ ಗೊತ್ತಾಗುತ್ತೆ ನಮಗೆ, ಆಗ ಅವರಿಗೆ ಅನಿಸ್ತಂತೆ, ಇದಕ್ಕೆ ಸಮರ್ಥ ವ್ಯಕ್ತಿ ಬೇರೆ ಯಾರೂ ಇಲ್ಲ, ಭೀಮಸೇನ ಸಮೋ ನಾಸ್ತಿ, ಭೀಮನ ಬಿಟ್ಟರೆ ಯಾರೂ ಇಲ್ಲ, ಭೀಮ ಒಬ್ಬನೇ ಬಿಡಿಸ್ಕೊಂಡು ಬರ್ತಾನೆ ಅಂತೇಳಿ ಭೀಮನ್ನು ಕೇಳಿಕೊಂಡ್ರಂತೆ. ಭೀಮಸೇನ, ನಮ್ಮ ವಂಶದ ಪ್ರಶ್ನೆ ಇದು, ಗೌರವದ ಪ್ರಶ್ನೆ, ನೀನು ಹೋಗಿ ಅವರನ್ನು ಬಿಡಿಸ್ಕೊಂಡು ಬಾ ಅಂತ ಹೇಳಿದರೆ. ಎಂಥ ಸವಾಲು ಗೊತ್ತಾ ಭೀಮನಿಗಿದು, ಒಂದು ಅತ್ಯಂತ ದೊಡ್ಡ ಶತ್ರುವನ್ನ ಬಿಡಿಸ್ಕೊಂಡು ಬರಬೇಕು. ಉಳಿದವ್ರು ಹೇಳಿದ್ರೆ ಮೊದಲು ಸಾಯಿಲಿ ಅಂತ ಬಿಡ್ತಿದ್ರು ಅಷ್ಟೇ, ನನಗೇನು ಗ್ರಾಚಾರ, ನಾನು ಮಾಡೋ ಕೆಲಸ ಅವರೇ ಮಾಡಿ ಬಿಟ್ಟುಬಿಡ್ತಿದ್ರು. ಭೀಮಸೇನ ತಿಳುವಳಿಕೆ ಜನಕ್ಕೆ ಗೊತ್ತಿಲ್ಲ. ಭೀಮಸೇನ ಅಂದ್ರೆ ಎಲ್ಲ ಗುಣಗಳ ಸಾಕಾರ ರೂಪ. ಅಂಥ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಕಾಣಲಿಕ್ಕೆ ಜೀವನದಲ್ಲಿ ಸಾಧ್ಯವೇ ಇಲ್ಲ. ಆತನನ್ನು ಮೀರಿಸಿ ನಿಲ್ತಕ್ಕಂಥ ವ್ಯಕ್ತಿ ಅಂದರೆ ಭಗವಂತ ಒಬ್ಬನೇನೆ. ಎಷ್ಟು ದೊಡ್ಡ ವ್ಯಕ್ತಿ ಭೀಮಸೇನ. ಒಂದು ಕಡೆಗೆ ಅಷ್ಟು ಜನ ಹೇಳ್ತಾ ಇದ್ದಾರಲ್ಲ, ಆ ಗೌರವ ಗುರುಗಳ ಮಾತನ್ನು ಕೇಳಬೇಕು, ದೊಡ್ಡವ್ರ ಮಾತನ್ನು ಕೇಳಬೇಕು. ದೊಡ್ಡವ್ರ ಮಾತನ್ನು ನಾವು ಸಣ್ಣವರಾಗಿ ಕೇಳೋದು ಕಷ್ಟ, ಅವರಿಗಿಂತ ದೊಡ್ಡವನಾಗಿ ಭೀಮ ಕೇಳ್ತಾನೆ ಎಂಬುದು ಆತನ ವೈಶಿಷ್ಟ್ಯ. ಅವರೆಲ್ಲರಿಗಿಂತ ದೊಡ್ಡ ವ್ಯಕ್ತಿಯಾಗಿ ಕೇಳ್ತೇನೆ, ಮಾತು ನಡೆಸಬೇಕಾ, ನಡೆಸ್ತೇನೆ, ಯಾವ ದುರ್ಯೋಧನ ಬಿಡಿಸ್ಕೊಂಡು ಬರೋಕೆ ಬಿಡಿಸ್ಕೊಂಡು ಬರ್ತೇನೆ. ಒಂದು ಕಡೆ ವಂಶ ಬರಲಿಯಾದೆ ಇವರ ಮಾತು, ತಾನು ಎರಡು ಎಲ್ಲ ಪ್ರತಿಷ್ಠೆಯನ್ನು ಭೀಮಸೇನ ಹೊರಟನಂತೆ. ಹೊರಟಾಗ ಸೈನ್ಯ ತಗೊಂಡಿದ್ದು ಎಷ್ಟು ಗೊತ್ತೇನು, ಯಾವ ಸೈನ್ಯನೂ ಇಲ್ಲ, ತಾನು ಒಂಟಿಯಾಗಿ ಭೀಮಸೇನ ಹೋಗ್ತಾನೆ. ಅಸಹಾಯ ಶೂರ ಅಂದ್ರೆ ಆತನೇ, ಒಂಟಿಯಾಗಿ ಅಷ್ಟು ಕೆಲಸ ಮಾಡ್ತಾನಂತ ಪ್ರಶ್ನೆ ಮಾಡಿದರೆ ಸುಂದರಕಾಂಡದ ಕಥೆ ಎಷ್ಟೇ ಸೇರಿ ಮಾಡಿದ್ದು, ಹನುಮಂತ ಒಬ್ಬನೇ ಮಾಡಿದ್ದು ತಾನೆ, ಹನುಮಂತ ಒಬ್ಬನೇ ಮಾಡಿದ್ದು. ಇಡೀ ಸುಂದರಕಾಂಡದ ವೈಭವವೆಲ್ಲ ಹನುಮಂತ ಏಕಾಂಗಿಯಾಗಿ ಮಾಡಿತ್ತು. ಅದೇ ಭೀಮಸೇನ ಈಗ ಈ ಕಡೆ ಮಾಡ್ತಾ ಇದ್ದ. ಒಂದು ರಥ ಅದರಲ್ಲಿ ಕೂತಿದ್ದಾನೆ, ಅದು ಹಸ್ತಿನಾಪುರ, ಇದು ಕಳಿಂಗ ದೇಶ. ಅಂದರೆ ಹಸ್ತಿನಾಪುರ ಇವತ್ತಿಗೂ ಇದೆ, ಕಳಿಂಗ ದೇಶನೂ ಇದೆ, ಅದೇ ಒರಿಸ್ತಾ ಅಂದ್ರೆ ಅದೇನೆ. ಅಲ್ಲಿಗೆ ಬರ್ತಾ ಇದ್ದಾನೆ, ಎಷ್ಟು ದೂರ ಇದೆ ಯೋಚನೆ ಮಾಡಬೇಕು. ಅಲ್ಲಿಗೆ ಬಂದು ಅಷ್ಟು ಜನಗಳ ಮೇಲೆ ಒಬ್ಬನೇ ಯುದ್ಧ ಮಾಡ್ತಾನೆ, ಜರಾಸಂಧಾದಿ ಎಲ್ಲರೂ ಸೋತು ಬಿಡ್ತಾರೆ. ಅಂದರೆ ಭೀಮನ ವಿಜಯ ಆಕಸ್ಮಿಕ ಎಂದೂ ಅಲ್ಲ, ಯಾವ ಕಾಲಕ್ಕೆ ನೋಡಿದರೂ ಕೂಡ ಹುಟ್ಟಿದ 10 ದಿವಸಕ್ಕೆ ಶತಶೃಂಗ ಪರ್ವತವನ್ನು 100 ಹೋಳಾಗಿ ಸೀಳಿದಂತಹ ಅತ್ಯದ್ಭುತವಾದಂತಹ ತೇಜಸ್ಸಿನ ವ್ಯಕ್ತಿ ಭೀಮಸೇನ. ಮತ್ತೆ ಮತ್ತೆ ಕಾಣ್ತಾನೆ ಇದೆ, 8 ಜನಗಳನ್ನು ಸೋಲಿಸಿ ದುರ್ಯೋಧನಾದಿಗಳನ್ನ ರಥಗಳಲ್ಲಿ ಹಾಕೊಂಡು ಹಸ್ತಿನಾಪುರಕ್ಕೆ ಹೊರಟನಂತೆ. ಭೀಮಸೇನ ಒಂದು ಕೆಲಸ ಮಾಡಿದ್ದಿಲ್ಲ, ಅವ್ರು ಕಟ್ಟು ಮಾತ್ರ ಬಿಚ್ಚಿದ್ದಿಲ್ಲ, ಹಾಗೆ ಕರ್ಕೊಂಡೋಗಿದ್ದು. ಅವ್ರ ಯೂನಿಫಾರ್ಮ್ ಅಲ್ಲೇ ಸಿಗಬೇಕು ಅವರೆಲ್ಲ ಕೂಡ, ಹಸ್ತಿನಾಪುರ ಜನ ಅವ್ರ ವೈಭವ ನೋಡಬೇಕು. ಹಾಗೆ ಕರ್ಕೊಂಡು ಹೋದನಂತೆ. ಹಸ್ತಿನಾಪುರ ಪ್ರವೇಶ ಮಾಡಿದಾಗ ಜನರು ಎಲ್ಲರೂ ಭೀಮಸೇನ ಭೀಷ್ಮಾದಿಗಳಿಗೆ ಭಾರಿ ಖುಷಿ. ಅಂತ ಭವಿಷ್ಯದ ಮರ್ಯಾದೆ ಉಳಿತು, ಸುರಕ್ಷಿತ ಬಂದರಲ್ಲ ಅಂತ ಹೇಳಿದರೆ ತಂದು ಹಾಕಿದ್ದಾರೆ. ಎಲ್ಲ ಹೆಡಮರಿ ಕಟ್ಟಿ ಹಾಕಿಬಿಟ್ಟಿದ್ದಾರೆ, ಬರೀ ಸಣ್ಣ ಪುಟ್ಟ ಕಟ್ಟುಗಳಲ್ಲ. ಈ ಪೊಲೀಸರು ಕಡೆ ಎಷ್ಟೋ ವಾಸಿ ಪಾಪ, ಕೈಗಳು ಕಟ್ಕೊಂಡು ಹೋಗ್ತಾರಷ್ಟೇ. ಪೊಲೀಸರು ಮೈಯೆಲ್ಲ ಕಟ್ಕೊಂಡು ಹೋಗೋದಿಲ್ಲ, ಕೈ ಮಾತ್ರ ಕಟ್ಕೊಂಡು ಹೋಗ್ತಾರೆ. ಅಲ್ಲಿ ಹಾಗಲ್ಲ, ಪೂರ್ತಿ ಕಟ್ಟಿ ಹೆಡಮರಿ ಕಟ್ಟಿ ಹಾಕಿದ್ರಂತ. ಹಾಗೆ ಭೀಮಸೇನ ತೋರಿಸ್ತಾನೆ ಅವರ ನೋಡಿ, ಎಂತ ಕಲ್ಯಾಣ ಕೆಲಸ ಮಾಡಿ ಬಂದಿದ್ದಾರೆ ಇವರೀಗ, ಎಷ್ಟು ಪಾಪಿಗಳಾಗಿ ಬಂದಿದ್ದಾರೆ ಜಗತ್ತಿಗೆಲ್ಲ ಗೊತ್ತಾಗಬೇಕು. ಅಂದ್ರೆ ಭೀಮಸೇನ ದೊಡ್ಡವರ ಮಾತನ್ನ ಕೇಳೋ ಗಲಾಟೆಯೊಳಗೆ ದುಷ್ಟರ ದುಷ್ಟತ್ವವನ್ನು ಮುಚ್ಚಿಡ್ತಾ ಇಲ್ಲ. ಎಷ್ಟು ದುಷ್ಟರನ್ನು ಜಗತ್ತಿಗೆ ತೋರಿಸ್ತಾನೆ ಇದ್ದಾನೆ, ಬಿಡ್ತಾ ಇಲ್ಲ. ಅವ್ರು ಮಾಡಬಾರದ ಕೆಲಸ ಮಾಡಿದ್ದಾರೆ, ಸೋಲ್ಬಾರದ ಸೋತಿದ್ದಾರೆ, ಜನ ಗೊತ್ತಾಗಬೇಕು. ಜೊತೆಗೆ ದೊಡ್ಡವ್ರ ಮಾತನ್ನು ಕೇಳಿರಬೇಕು. ಈ ರೀತಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇರೆಯವರಿಗೆ ಆಗ್ತಿರಲಿಲ್ಲ. ಇಲ್ಲ, ಅತಿ ಕ್ಷಮೆ ತೋರಿಸೋದು ಒಂದು ಕಡೆಗೆ, ಅತಿ ಕ್ರೋಧ ಒಂದು ಕಡೆಗೆ, ಎರಡು ಭೀಮನಿಗಿಲ್ಲ. ತಾತ್ವಿಕವಾದ ಚಿಂತನೆಗೆ ಭೀಮಸೇನ ಅತಿ ದೊಡ್ಡ ಹೆಸರು. ಆದ್ದರಿಂದ ತತ್ವಜ್ಞಾನ ಅಂತಾನೆ ಭೀಮನ ಗುಣಗಳ ವರ್ಣನೆ ಪ್ರಾರಂಭ. ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಶ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಇದು ಭೀಮನ ಹಿರಿಮೆ. ಅಟ್ಟು ತಾತ್ವಿಕ ಚಿಂತನೆ ತೋರಿಸಿದರಂತೆ. ಆಗ ಅವರೆಲ್ಲ ಹೇಗಿದ್ದರು ದುರ್ಯೋಧನಾದಿಗಳು ಅಂದ್ರೆ ಹೇಳ್ತಾರೆ, ಮೃತಕ ಪ್ರತೀಕಾಹ, ಹೆಣ ಇದ್ದಾಗಿದ್ದರಂತೆ. ಇನ್ನೇನು ಏನು ಕಡೆ ಇರಬೇಕು ಮುಖದಲ್ಲಿ ಅವರಿಗೆ, ಪಾಪ ಸೋತಿದ್ದಾರೆ, ಕನ್ಯೆ ಪ್ರಸಂಗದಲ್ಲಿ ಹೋಗಿ ಅವಮಾನ ಆಗಿದೆ, ಕಟ್ಸ್ಕೊಂಡು ಬಿದ್ದೆ, ಇನ್ನೇನು ಗೊತ್ತಾಗಬೇಕು. ಎಲ್ಲ ಮುಖ ಬಾಡಿ ಹೋಗಿತ್ತಂತೆ, ಹೆಪೇತ ಕಳೆ ಇತ್ತಂತೆ ಅವರಿಗೆ. ಮುಂದೆಲ್ಲ ನಡೆದೋಯ್ತು. ಆದರೆ ಭೀಮಸೇನ ಅವತ್ತಿನ ದಿವಸ ಪ್ರಾಣ ಉಳಿಸಿದ್ದು ಹೌದು, ಪ್ರಾಣ ಉಳಿಸಿದ್ದು ಹೌದು, ವಂಶದ ಗೌರವ ಉಳಿಸಿದ್ದು ಹೌದು. ಈ ಒಂದೇ ಕಾರಣಕ್ಕೆ ದುರ್ಯೋಧನಾದಿಗಳು ಜೀವನ ಪೂರ್ತಿ ಕೃತಜ್ಞರಾಗಿರಬೇಕಾಗಿ, ಈ ಒಂದು ಕಾರಣಕ್ಕೆ ಜನ್ಮಪೂರ್ತಿ ಒಂದು ಕಾಫಿ ಕೊಟ್ಟವರಿಗೆ ಜನ್ಮಪೂರ್ತಿ ನೆನಪಿಡ್ತಾರೆ. ಜನ ಪಾಪ 1/2 ಕುಡಿಸಿಬಿಟ್ರೆ ಸಾಕು, ನೆನಪಿಟ್ಕೊಂಡಿರ್ತಾರೆ. ಪ್ರಾಣ ಕೊಟ್ಟ ಭೀಮನನ್ನ ಸದಾ ಸ್ಮರಣೆ ಮಾಡಬೇಕಾಗಿತ್ತು. ಆದರೆ ದುರ್ಯೋಧನ ಮಾಡಿದ ಕೆಲಸ ಏನು ಗೊತ್ತೇನು, ಇನ್ನೂ ದ್ವೇಷ ಜಾಸ್ತಿ ಮಾಡ್ಕೊಂಡ್ಬಿಟ್ಟಂತೆ ಅವತ್ತಿನಿಂದ. ಅದಕ್ಕೆ ದುಷ್ಟ ಅಂದ್ರೆ ದುಷ್ಟನೇ ಅಂತ ಹೇಳಿದ್ರೆ ದುಷ್ಟ ಅಂತ ಇತ್ತು. ಜನ್ಮದಿಷ್ಟವಾದ ದ್ವೇಷ ಅವನಿಗಿತ್ತು, ಇನ್ನೂ ದ್ವೇಷ ಜಾಸ್ತಿ ಮಾಡಿಕೊಂಡಂತೆ. ಎಂಥ ಉಪಕಾರ ಮಾಡಿದ್ದಾರೆ ಯೋಚನೆ ಮಾಡಿ. ಈಗ ಈ ಘಟ್ಟವನ್ನು ಕೇಳಿದ ಯಾರಿಗೂ ಕೂಡ ದುರ್ಯೋಧನ ಮಾಡಿದ ತಪ್ಪಿನ ಬಗ್ಗೆ ಕ್ಷಮೆ ಬರತಕ್ಕಂಥ ಬುದ್ಧಿ ಬರೋದೇ ಇಲ್ಲ. ಇನ್ನು ಬೇಕಾದಷ್ಟು ತಾವೆಲ್ಲ ಬೇಡ. ಘೋಷಯಾತ್ರೆಯ ಕಾಲಕ್ಕೆ ಗಂಧರ್ವರು ಬಂದು ಇವನು ಕಟ್ಟಿಕೊಂಡು ಹೀಗೆ ಹೋಗ್ತಾ ಇರ್ತಾರೆ ಮೇಲಕ್ಕೆ. ಯಾರು ಬಿಡಿಸಿದ್ದಾಗ? ಭೀಮಾರ್ಜುನರೇ ಬಿಡಿಸಿತ್ತು. ಧರ್ಮರಾಜ ಹೇಳ್ತಾನೆ, ಭೀಮಾರ್ಜುನರು ಬಂದು ಬಿಡುಗಡೆ ಮಾಡ್ತಾರೆ ಮತ್ತೊಮ್ಮೆ. ಒಂದ್ಸರ್ತಿ ಆಗಿದ್ದಲ್ಲ, 2 ಸರ್ತೆ. ಇನ್ನು ಬೆಸ್ಟ್ ಆಫ್ 3 ಒಳಗೆ 2 ಸರ್ತಿ ಗೆದ್ರೆ 3ನೇ ಆಟ ಆದ ಕಾರಣ ಇಲ್ಲೇ ಇಲ್ಲ. ಅಲ್ಲಿ ಈ 2 ಸಾಕಿಲಿಗೆ 2 ಕಾರಣಕ್ಕೆ ಭೀಮಸೇನ ಮತ್ತು ಅರ್ಜುನಾದಿಗಳು ದುರ್ಯೋಧನಾದಿಗಳು ಮಾಡಿದ ಉಪಕಾರ ಭಾರಿ ದೊಡ್ಡದು. ಅವತ್ತಿನ ದಿವಸ ದುರ್ಯೋಧನ ಮೊದಲು ತಾವನೊಬ್ಬನೇ ಸಿಕ್ಕಿದ್ದ. ಈ ಹೆಂಡಂದ್ರೆ ಸಮೇತ ಸಿಕ್ಕಿರ್ತಾನೆ ಈಗಾಗಲೇ. ಅವನ್ನೆಲ್ಲ ಬಿಡಿಸಿದ್ದು ಮತ್ತೆ ಭೀಮಾರ್ಜುನರೇನೆ. ಅದೆಲ್ಲ ನೆನಪಿದ್ರೆ ಮಿತ್ರ ದ್ರೋಹೇ ಚಪಾತಕಂ ಅರ್ಥ ಆಗುತ್ತಿಲ್ಲ ಈಗ.